ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தஷக்ரீவச்சதம் ஷபான்மணிக்ரீவ விமோசனம் ஸ்வநாம க்ரஹணாதேவ நிதஸ்த்ரஹ விக்ரஹம் வ்ருந்தாவனகதம் வந்தே ப்ரஹ்ம ருத்ரேந்திர வந்திதம் ஸ்வாந்தஸ்தானந்த சய்யாய பூர்ணஜ்ஞானரஸார்ணசே உத்துங்கவாக்தரங்காய மத்வதுக்தாப்தயே நம. குருமகிலகுணஜம் சத்குணைகாதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்யநிர்பூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவக்ஷாய நமதாம் காமதேனவே நீலாக்கராச்சிதானந்தலீலாகோபாலபாலிதான் வித்யாபயோநிதீன் வந்தே ப்ரஹ்ம வித்யா குருன் நம. ப்ரஹ்மச்சர்ய ஹரிப்ரீதி சுவித்யா வாதசாரிணஹ இஷ்டதான் கஷ்டஹர்த்ருன்னஹ வித்யாமான்யான் முனீன் நம. வாஜிராஜபதத்வந்த்வா வாரிஜாசக்தமானசான் விஸ்வப்ரிய குருன் வந்தே. மந்தோஹம் தீவிசுத்தை சத்யம் சத்யம் புனசத்யம் விஷ்ணுதீர்த்தப்ரசாதத்தஹ ஸர்வே காமா பவந்தேவ ஷபஸோ பிம்பசந்நிதௌ சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகு ப்ரேமதீர்த்தம் வந்தேஹ்யபீஷ்டதம் ஜலஜேஷ்டநிபாகாரம் ஜகதீஷபதாஶ்ரயம் ஜகதீதலவிக்யாதம் ஜகந்நாதகுரும் பஜே. ஸ்ரீகுருப்யோ நம. ஹரி ஓம். நின்னவரைக்கும் ஹரிகதாமிருத சாரத முதலனைய பத்தியத ஸ்வல்ப பாக நோடிதுவு. நீரஜபவாண்டோதய ஸ்திதி காரணனே கைவல்யதாயக நாரசிம்ஹனே நமிப்பே கருணிபுதெமகே மங்களவ. ಇಲ್ಲಿ ಕೈವಲ್ಯದಾಯಕ ಅಂದರೆ ಮೋಕ್ಷದಾತ ಅಂತರ್ಥ. ಅಂದರೆ ಲಯವನ್ನ ಮಾಡುತ್ತಾನೆ. ಇಲ್ಲಿ ಹೇಳ್ತಾ ಇದ್ದಾರೆ ಭಗವಾನ್ ಮಹಾಪ್ರಳಯೇ ಜಗತ್ ಸರ್ವಂ ಕಬಳೀಕೃತ್ಯ ನೃಸಿಂಹ ರೂಪೇಣ ಗ್ರಸತೆ ತದೈವ ಪ್ರಳಯೋಭವತಿ. ಸಂಕರ್ಷಣ ನೃಸಿಂಹೇನ ರೂಪೇಣ ಅಗ್ರಸತ್ ಈಶ್ವರ. ಪ್ರಕಾಶ ಸಂಹಿತಾದಲ್ಲಿ ಸ್ಪಷ್ಟವಾದ ವಾಕ್ಯ ಬರ್ತಾ ಇದೆ. ಸಂಕರ್ಷಣ ನಾಮಕ ಭಗವಂತ, ರುದ್ರಾಂತರ್ಗತನಾದ ಸಂಕರ್ಷಣಾದ ಭಗವಂತ ನೃಸಿಂಹ ರೂಪದಿಂದ ತಾನು ಇಡೀ ಜಗತ್ತನ್ನೇ ಮುದ್ದೆಯಾಗಿ ಸ್ವೀಕಾರ ಮಾಡಿಬಿಡ್ತಾ ಇದ್ದಾನೆ. ಆತನ ಬಾಯಿಯಿಂದ ಬಂದಿರತಕ್ಕಂಥ ಜ್ವಾಲೆಯಲ್ಲಿ ಜಗತ್ತು ಸುಟ್ಟಂತ ಗೋಮಯದ ಪಿಂಡದ ತರ ಇದೆ ಅಂತ ಹೇಳುತ್ತಾನೆ. ಆ ಥರ ಆಗಿಬಿಡುತ್ತೆ, ಇಡೀ ಜಗತ್ತನ್ನ ಸುಟ್ಟು ಬಿಡುತ್ತಾನೆ. ಅಂದರೆ ಇಲ್ಲಿ ಸೃಷ್ಟಿ ಎಂದರೆ ಜೀವರಿಗೆ ಮೊದಲೇ ಇರತಕ್ಕಂಥ ಲಿಂಗದೇಹದ ಅಂಟು. ಸ್ಥಿತಿ ಎಂದರೆ ಆ ಲಿಂಗದೇಹವನ್ನ ಸವಿಸೋಣ. ಲಯ ಅಂದರೆ ಲಿಂಗದೇಹದಿಂದ ಬಿಡುಗಡೆ. ಇಷ್ಟನ್ನೇ ಸೃಷ್ಟಿ ಸ್ಥಿತಿ ಲಯ ಅಂದ್ರು. ಇದಕ್ಕಾಗಿ ಇದೆಲ್ಲ ಮಾಡಿದ್ದು. ಆದ್ದರಿಂದ ಕೈವಲ್ಯದಾಯಕ ನಾರಸಿಂಹನೇ ನಮಿಪೆ ಕರುಣಿಪುದು ಯಮಕ್ಕೆ ಮಂಗಳವ ಅಂತ ಹೇಳ್ತಾ ಇದ್ದಾರೆ. ಅಂಥ ಭಗವಂತ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖವಿನುತ ಅಂದ್ರು. ಅಂದರೆ ಬ್ರಹ್ಮ, ಬ್ರಹ್ಮದೇವರು ಗೊತ್ತು. ಸಮೀರ, ಸಮ್ಯಕ್ ಈರಯತಿ, ಚೆನ್ನಾಗಿ ಎಲ್ಲರನ್ನು ಪ್ರೇರಣೆ ಮಾಡುತ್ತಾರೆ. ಆದ್ದರಿಂದ ವಾಯುದೇವರಿಗೆ ಸಮೀರ ಅಂತ ಹೆಸರು. ಬ್ರಹ್ಮದೇವರು, ವಾಯುದೇವರು, ವಾಣಿ, ಸರಸ್ವತಿ, ಭಾರತೀಯರು ಮತ್ತು ಫಣೀಂದ್ರ, ಫಣೀಂದ್ರ ಶಬ್ದಕ್ಕರ್ಥ ಶೇಷದೇವರು, ವೀಂದ್ರ ಗರುಡದೇವರು, ಭವ ರುದ್ರದೇವರು, ನಂತರ ಇಂದ್ರ ಇಂದ್ರದೇವರು. ಮುಖ ಅಂದರೆ ಎಲ್ಲ ದೇವತೆಗಳಿಗೆ ಮುಖ ಅಂದರೆ ಇಲ್ಲಿ ಮುಖ ಅಂದರೆ ಮೊದಲಾದ ಅಂತ ಒಂದರ್ಥ. ಮುಖ ಅಂದರೆ ಅಗ್ನಿ, ದೇವತೆಗಳಿಗೆ ಮುಖ. ಆದ್ದರಿಂದ ಅಗ್ನಿರ್ವೈ ದೇವಾನಾಂ ಅವಮಹ ಅಂತ, ಕೊನೆಯವರು ಅಗ್ನಿದೇವರು. ಆ ರೀತಿಯಲ್ಲಿ ಅಗ್ನಿಯೇ ಮೊದಲಾಗಿ ಮಿಕ್ಕ ಎಲ್ಲ ದೇವತೆಗಳು, ಬ್ರಹ್ಮಾದಿ ಅಗ್ನಿ ಪರ್ಯಂತ ದೇವತೆಗಳರು. ಅವರಿಂದ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇ ಭವ ಇಂದ್ರ ಮುಖ ವಿನುತ. ನಾವು ಅಷ್ಟೇ ನಿಂತು ಬಿಟ್ರೆ ಅಷ್ಟೇ ಆಗ್ಬಿಡುತ್ತೆ. ಬ್ರಹ್ಮದೇವರಂಥವರು, ವಾಯುದೇವರಂಥವರು, ಗರುಡಶೇಷ ರುದ್ರಾದಿಗಳಂಥವರು, ಇಂದ್ರದೇವರಂಥವರು, ಅಗ್ನಿದೇವರಂಥವರು, ಅವರ ತಾಕತ್ತನ್ನು ನಾವು ಚೆನ್ನಾಗಿ ತಿಳ್ಕೊಂಡ್ರೆ ಅಂಥವರಿಂದ ನಮಸ್ಕಾರ ಮಾಡಲಿಕ್ಕೆ ಯೋಗ್ಯ. ಅಂಥವರು ವಿಶೇಷವಾಗಿ ನಮಸ್ಕಾರ ಮಾಡುತ್ತಾರೆ ಅಂದ್ರೆ ಇವನೆಂಥವನು ಅಂತ ತಾರತಮ್ಯವನ್ನ ಇಲ್ಲಿ ಸಿದ್ಧ ಮಾಡ್ತಾ ಇದ್ದಾರೆ. ಇಲ್ಲಿ ಮೊದಲು ಅಗ್ನಿದೇವರನ್ನು ತಗೊಂಡರೆ ಇಡೀ ಜಗತ್ತಿನಲ್ಲಿ ಯಾರು ಯಾರು ಏನು ಕರ್ಮಗಳು ಮಾಡುತ್ತಾ ಇದ್ದಾರೆ ಎಲ್ಲವನ್ನ ಸೆಳೆದು ಸೆಳೆದು ಭಗವಂತನಿಗೆ ಅರ್ಪಣೆ ಮಾಡತಕ್ಕಂಥ ಅಪರೂಪದ ತಾಕತ್ತು ಅಗ್ನಿದೇವರದ್ದು. ಇಡೀ ದಿಕ್ಪಾಲಕರನ್ನ ಶಾಸನ ಮಾಡತಕ್ಕಂಥ, ಇಡೀ ದೇವತೆಗಳನ್ನ ಶಾಸನ ಮಾಡುತ್ತಾ ಮೂರು ಲೋಕಗಳನ್ನ ಆಳುವಂಥ ಪ್ರಭು ಇಂದ್ರದೇವರು. ಅವರು ಕನಸಿನಲ್ಲೂ ಕೂಡ ಚಿಂತನೆ ಮಾಡಲಾಗದಂಥ ಜ್ಞಾನ ಶಕ್ತಿ ಪಡೆದವರು ಗರುಡಶೇಷ ರುದ್ರರು. ಅವರು ಎಂದೂ ಕೂಡ ಎಂಥ ಯಾಗಗಳಾಗಲಿ ಎಂಥ ಸಾಧನೆ ಮಾಡಿದರೂ ಪಡೆಯಲಾರದಂಥ ಸಿದ್ಧವಾದಂಥ ಅಪರೂಪದ ಪದ ಭಾರತಿ ಸರಸ್ವತಿಯರು ಬ್ರಹ್ಮವಾಯುಗಳ ಹೇಳ್ತಾರೆ. ಏನು ಧನ್ಯರೋ ಬ್ರಹ್ಮ ಗುರು ಪವಮಾನರಿರುವರು, ಈ ಪರಿಯಲಿ ರಮಾನಿವಾಸನ ವಿಮಲ ಲಾವಣ್ಯಾತಿಶಯಗಳನ್ನು ಸಾನುರಾಗದಿ ನೋಡಿ ಸುಖಿತ ಮಹಾನುಭಾವರ ಭಾಗ್ಯವೆಂತುಟು ಭವಾನಿ ಭವನಿಗೆ ಅಸಾಧ್ಯವೆನಿಸಲು ನರರ ಪಾಡೇನು ಅಂತಾರೆ. ಆ ಬ್ರಹ್ಮವಾಯುಗಳು ಭಗವಂತನನ್ನು ಸದಾ ನೋಡತಾ ವಿಶೇಷವಾಗಿ ಚಿಂತನೆ ಮಾಡ್ತಾರಲ್ಲ, ದೇವರನ್ನ ಚಿಂತನೆ ಮಾಡುವ ನೋಡತಾ ಇರ್ತಾರೆ, ಸದಾ ದೇವರನ್ನು ನೋಡುತ್ತಾರೆ. ಈ ಭಾಗ್ಯ ರುದ್ರಾದಿಗಳಿಗೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಅಂಥ ಬ್ರಹ್ಮ ವಾಯು ಮೊದಲಾದ ಮಹಾನುಭಾವರಿಂದ ಸದಾ ವಂದಿತನಾದ ವಿನುತ ವಿಶೇಷತಃ ನುತ. ಏನು ವಿಶೇಷವಾಗಿ ನುತ ಅಂದರೆ ಅವರ ಕಣ್ಣು ದೇವರನ್ನೇ ನೋಡುತ್ತಾ ಇರುತ್ತೆ, ಮಾತು ದೇವರನ್ನ ಕುರಿತೇ ಹೇಳುತ್ತಾ ಇರುತ್ತೆ, ಶರೀರ ದೇವರಿಗೆ ಬಗ್ಗೆಯೇ ಇರುತ್ತೆ, ಮನಸ್ಸಿನಲ್ಲಿ ಸದಾ ದೇವರ ಚಿಂತನೆ ಬರ್ತಾ ಇರುತ್ತೆ. ಏಕಾಗ್ರವಾದ ಮನಸ್ಸಿನಿಂದ ಭಗವಂತನ ಕರುಣೆಯನ್ನ ನೆನೆದು ಭಗವಂತನ ಶಕ್ತಿಯನ್ನ ಭಗವಂತನ ಜ್ಞಾನವನ್ನ ಭಗವಂತನ ಅಪರೂಪವಾಗಿರತಕ್ಕಂತಹ ಕಾಂತಿಯನ್ನ ನೆನೆದು ನೆನೆದು ನೋಡಿ ನೋಡಿ ಆನಂದ ಪಡತಕ್ಕಂತಹ ಮಹಾನುಭಾವರು. ಬಾಯಿಯಿಂದ ಆನಂದಾಶ್ರುಗಳನ್ನ ಕಣ್ಣಲ್ಲಿ ನೀರು ಬರತಾ ಇರುವಾಗ ಬಾಯಿಯಿಂದ ಸ್ತೋತ್ರ ಮಾಡುತ್ತಾ ರೋಮಾಂಚನೆ ಆಗತಾ ಇದ್ರೆ ಹಾಗೆಯೇ ಭಗವಂತನ ಚಿಂತನೆ ಮಾಡುವ ಮಹಾನುಭಾವರಿವರು ಇಂಥ ಸ್ತೋತ್ರಕ್ಕೆ ಪಾತ್ರನಾದವ. ಇದನ್ನು ಹೇಳಿದರು ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀರ ಭವೇಂದ್ರ ಮುಖ ವಿನೋದ. ಇಲ್ಲಿ ಸಾಮಾನ್ಯವಾಗಿ ಗರುಡ ಶ್ರೇಷ್ಠ ರುದ್ರರು ಅಂತ ನಾವು ತಗೊಳ್ಳುವ ಕ್ರಮ, ಆದರೆ ಇಲ್ಲಿ ಶೇಷ ಗರುಡ ರುದ್ರರು ಅಂತ ವ್ಯತ್ಯಾಸವಾಗಿ ಬಂತು. ಅದನ್ನ ಇಲ್ಲಿ ಹೇಳುತ್ತಾರೆ, ಬ್ರಹ್ಮಾಂಡದ ಹೊರಗೆ ದೇವತೆಗಳ ಸೃಷ್ಟಿ, ಬ್ರಹ್ಮಾಂಡದ ಒಳಗೆ ದೇವತೆಗಳ ಸೃಷ್ಟಿ, ಎರಡು ಸಲ ಆಯಿತು. ಬ್ರಹ್ಮಾಂಡದ ಹೊರಗೆ ದೇವತೆಗಳ ಸೃಷ್ಟಿ ಆದಾಗ ಅಲ್ಲಿ ಬಂದ ಕ್ರಮ ಗರುಡ ಶೇಷ ರುದ್ರರು, ಬ್ರಹ್ಮಾಂಡದ ಒಳಗೆ ಸೃಷ್ಟಿಯಾದಾಗ ಬಂದ ಕ್ರಮ ಶೇಷ ಗರುಡ ರುದ್ರ. ಅದರಿಂದ ಈ ಕ್ರಮವೂ ಉಂಟು ನೋಡಿ ಅಂತ ತೋರಿಕೊಡ್ಲಿಕ್ಕೆ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ಅಂತ ಈ ರೀತಿ. ಇನ್ನೊಂದು ಕಾರಣ, ಇಲ್ಲಿ ನಮಗೆ ಭಗವಂತನ ವಿಶೇಷವಾದ ಧ್ಯಾನ ಬರಬೇಕಾದರೆ ಮೊದಲು ಬರಬೇಕಾಗಿದ್ದು ನಿಶ್ಚಯ ಜ್ಞಾನ. ಅದನ್ನ ಆಚಾರ್ಯ ಹೇಳ್ತಾರೆ, ಧ್ಯಾನಂ ನಿಶ್ಚಿತ ತತ್ವಸ್ಯ ಅಂತ. ತತ್ವ ನಿಶ್ಚಯ ಆದರೆ ಧ್ಯಾನ ಚೆನ್ನಾಗಿ ಬರುತ್ತೆ. ಹಾಗಾದರೆ ತತ್ವ ನಿಶ್ಚಯಕ್ಕೆ ಯಾರು ಅಭಿಮಾನಿಗಳು ಅಂದ್ರೆ ಶೇಷದೇವರು. ತತ್ವ ನಿಶ್ಚಯ ಆದ ಮೇಲೆ ತತ್ವ ನಿಶ್ಚಯ ಆಗಿರಬಹುದು, ಆದರೆ ಕಾಲ ವ್ಯರ್ಥವಾಗಿ ಹರಣ ಆಗ್ತಾ ಇದ್ರೆ ಏನು ಉಪಯೋಗವಿರಲ್ಲ. ಕಾಲ ವ್ಯರ್ಥವಾಗಿ ಹರಣ ಆಗದೇ ಇರಬೇಕು. ಒಂದು ಕಡೆ ತತ್ವ ನಿಶ್ಚಯ ಆಗಿರಬೇಕು, ಇನ್ನೊಂದು ಕಡೆ ಕಾಲ ಹರಣ ಆಗಬಾರದು ವ್ಯರ್ಥವಾಗಿ. ಅದಕ್ಕೆ ಗರುಡ ದೇವರು ನಿಯಾಮಕರು. ತತ್ವ ನಿಶ್ಚಯ ಆಗಿ ಕಾಲಹರಣ ಮಾಡದೆ ಮುಂದೇನು ಅಂದ್ರೆ ಧ್ಯಾನ ಭಗವಂತನದ್ದು, ಅದು ಕೊಡೋದು ರುದ್ರದೇವರು. ಆ ರೀತಿಯಲ್ಲಿ ಶೇಷ ಗರುಡ ರುದ್ರ ಅಂತ ಈ ರೀತಿ ಅರ್ಥವನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಅರ್ಥಗಳು ನಾನಾ ರೀತಿಯಾಗಿ ಬದಲಾವಣೆ ಆಗುತ್ತೆ. ಭಾರತದಲ್ಲಿ ದೇವತೆಗಳೆಲ್ಲರೂ ಕೂಡ ಸಮುದ್ರ ಮಥನ ಮಾಡಲಿಕ್ಕೆ ಹೋದಾಗ ಅಮೃತವನ್ನು ಪಡೆಯಲಿಕ್ಕೆ ಮಂಥರ ಪರ್ವತವನ್ನಿಟ್ಟು ವಿಶೇಷವಾಗಿ ಮಥನ ಮಾಡಿದರು. ಆ ಮಂಥರ ಪರ್ವತವನ್ನಿಟ್ಟು ಮಥನ ಮಾಡಲಿಕ್ಕೆ ಮೊದಲು ಪರ್ವತ ತರಬೇಕಲ್ಲ, ಯಾರಿಗೂ ಸಾಧ್ಯ ಆಗಲಿಲ್ಲ. ಅದಕ್ಕೆ ದೇವರನ್ನ ಪ್ರಾರ್ಥನೆ ಮಾಡಿದಾಗ ಹಸ್ತೇನ ಏಕೇನ ಲೀಲಯ ಅಂತ ಒಂದೇ ಕೈಯಿಂದ ಆ ಪರ್ವತವನ್ನ ಗರುಡ ದೇವರ ಮೇಲಿಟ್ಟು ಗರುಡ ದೇವರಿಂದ ಆ ಪರ್ವತವನ್ನ ತರಿಸಿದರು ಸಮುದ್ರಕ್ಕೆ ದೇವರು. ಭಾಗವತದಲ್ಲಿ ಹೀಗೆ ಬರುತ್ತೆ. ಹಾಗೆ ಭಾರತದಲ್ಲಿ ಬರುವುದೇನು, ಫಣೀಂದ್ರನಿಗೆ ಅಪ್ಪಣೆ ಮಾಡಿದರು ಅಂತ ಬರುತ್ತೆ. ಫಣೀಂದ್ರ ಅಂದ್ರೆ ಶೇಷದೇವರು ಅಲ್ಲ. ಭಾಗವತದಲ್ಲಿ ಗರುಡದೇವರಿಗೆ ಹೇಳಿದರು ಅಂತ ಬರುವುದೇನು, ಭಾರತದಲ್ಲಿ ಶೇಷದೇವರಿಗೆ ಹೇಳಿದರು ಅಂತ ಬಂದ್ರೆ ತಂದದ್ದು ಯಾವ ವ್ಯಕ್ತಿ? ಇಬ್ಬರು ತಂದ್ರ, ಒಬ್ಬರೇ ತಂದ್ರ, ತಂದ್ರೆ ಯಾರು? ಒಬ್ಬರೇ ತಂದ್ರು ಅಂತ ಉತ್ತರ. ಅದು ಗರುಡನೋ ಶೇಷನೋ? ಆ ಪ್ರಶ್ನೆ ಬಂದಾಗ ಉತ್ತರ ಕೊಡ್ತಾರೆ ಲಕ್ಷಾಲಂಕಾರದಲ್ಲಿ ವಾಜರಾಜರು, ತಂದದ್ದು ಗರುಡ ದೇವರೇ. ಮತ್ತೆ ಫಣೀಂದ್ರ ಅಂತ ಭಾರತದಲ್ಲಿ ಪ್ರಯೋಗ ಇದೆಯಲ್ಲ, ಅದನ್ನ ಹೇಗೆ ಕೊಡಿಸ್ತೀರಾ ಅಂದರೆ, ಫಣೀಂದ್ರ ಶಬ್ದಕ್ಕರ್ಥ ಫಣೀನಾಂ ಅಂದರೆ ಸರ್ಪಗಳ ಈ ಸಂಪತ್ತನ್ನು ದ್ರಾವಯತಿ ಓಡಿಸಿಬಿಡ್ತಾರಾದ್ದರಿಂದ ಗರುಡ ದೇವರಿಗೆ ಫಣೀಂದ್ರ ಅಂತ ಹೆಸರು. ಹಾಗಾದ್ರೆ ಫಣೀಂದ್ರ ಶಬ್ದಕ್ಕೆ ಗರುಡ ದೇವರು ಅರ್ಥ ಆಯಿತು, ಶೇಷದೇವರು ಅಂತಲೂ ಅರ್ಥ ಆಯಿತು. ಇನ್ನು ವೀಂದ್ರ ಅಂದ್ರೆ ಹೇಳ್ತಾರೆ, ವಿ ಅಂದ್ರೆ ಪಕ್ಷಿ, ಆ ಪಕ್ಷಿಗಳಲ್ಲಿ ಇಂದ್ರ ಶ್ರೇಷ್ಠ, ಆದ್ದರಿಂದ ಗರುಡ ಅಂತ ಅರ್ಥ. ಅಥವಾ ಹೇಗೆ ಗರುಡ ದೇವರು ಸರ್ಪಗಳಲ್ಲಿ ಕಳಮಟ್ಟದ ಸರ್ಪಗಳ ಸಂಪತ್ತನ್ನ ಓಡಿಸಿಬಿಡುತ್ತಾರೋ, ಶೇಷಾದಿಗಳ ತಂಟೆಗೆ ಯಾರು ಹೋಗಲ್ಲ, ಗರುಡ ಶೇಷದ ಸಮಕಕ್ಷ. ಆದ್ದರಿಂದ ಗರುಡ ದೇವರಿಂದ ಯಾರ ಸಂಪತ್ತು ಹೋಗುತ್ತೆ ಅಂದರೆ, ಸಜ್ಜನರಾದಂಥ ಸರ್ಪಗಳ ಸಂಪತ್ತನ್ನ ಗರುಡ ದೇವರು ಅವರ ತಂಟೆಗೂ ಹೋಗಲ್ಲ, ಅವರನ್ನ ಏನು ಮಾಡಲ್ಲ. ದುಷ್ಟರಾಗಿರತಕ್ಕಂಥ ಯಾರು ಸರ್ಪಗಳು ಯಾರಿದ್ದಾರೆ ಅವರ ಸಂಪತ್ತನ್ನ ಹೊಡೆದು ಹೊಡಿಸಿಬಿಡುತ್ತಾರೆ, ಅವರನ್ನೇ ಸೀಳಿ ತಿನ್ನುವುದು. ಹಾಗೆ ಶೇಷದೇವರು ಕೂಡ ದುಷ್ಟವಾದ ಪಕ್ಷಿಗಳಿಗೆ ವಿಶೇಷ ಅದರ ಸಂಪತ್ತನ್ನ ತಿಂದು ಬಿಡುವವ ಅಂದರೆ ಅದನ್ನು ಓಡಿಸಿ ಬಿಡುವವರು ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಗರುಡ ಪಕ್ಷಿ ಹೇಗೆ ಹಾವನ್ನು ಕುಕ್ಕಿ ತಿನ್ನುತ್ತೋ, ಹಾವು ಕೂಡ ಪಕ್ಷಿ ಇಟ್ಟಂತ ಮೊಟ್ಟೆಯನ್ನು ತಾನೇ ಮೇಲಕ್ಕೆ ಹೋಗಿ ಅದನ್ನು ತಿಂದು ಬಿಡುತ್ತಾ ಇರುತ್ತೆ. ಎರಡೂ ಪರಪರ ವಿರುದ್ಧವಾಗಿರತಕ್ಕಂಥ ಚರ್ಯ. ಅದಕ್ಕೆ ವೀಂದ್ರ ಅಂತ ಹೇಳಿದಾಗ ವಿ ಅಂದ್ರೆ ಪಕ್ಷಿಗಳು, ಅವುಗಳ ಈಂ ಅಂದ್ರೆ ವಿಶೇಷವಾದ ಸಂಪತ್ತನ್ನ ದ್ರಾವಯತಿ, ಇದೇ ಒಂದು ವಿಪತ್ತಿಯಿಂದ ಶೇಷದೇವರಿಗೆ ವೀಂದ್ರ ಅಂತ ಹೆಸರು, ಗರುಡ ದೇವರಿಗೂ ವೀಂದ್ರ ಅಂತ ಹೆಸರು. ದಾಸರಾಯರ ಮಾತಿನ ಚಮತ್ಕಾರ ಎಂಥದ್ದು ಅಂದ್ರೆ, ಅಣೀಂದ್ರ ವೀಂದ್ರ ಭವ ಅಂತ ಹೇಳಿದಾಗ ಗರುಡ ಶೇಷ ರುದ್ರ ತಗೊಳ್ತೀರಾ? ಹೌದು, ಅದು ಬ್ರಹ್ಮಾಂಡದ ಹೊರಗೆ ಸೃಷ್ಟಿಯಾದ ಕ್ರಮ. ಅಥವಾ ಫಣೀಂದ್ರ ವೀಂದ್ರ ಭವ ಅಂತ ಅಂದ್ರೆ ಗರುಡ ಶೇಷ ರುದ್ರ ಅಂತ ತಗೊಳ್ತೀರಾ? ಅದು ಬ್ರಹ್ಮಾಂಡದ ಹೊರಗೆ. ಅಥವಾ ಶೇಷ ಗರುಡ ರುದ್ರ ಅಂತ ತಗೊಳ್ತೀರಾ? ಅದು ಬ್ರಹ್ಮಾಂಡದ ಒಳಗೆ. ಎರಡೂ ಕ್ರಮಗಳನ್ನ ಎರಡೂ ರೀತಿಯಲ್ಲಿ ಅದ್ಭುತವಾಗಿ ತೋರಿದ ವಾಕ್ಚಾತುರ್ಯ ನಮ್ಮ ದಾಸರಾಯರದು. ಆ ರೀತಿಯಲ್ಲಿ ಫಣೀಂದ್ರ ವೀಂದ್ರ ಭವ ಇಂದ್ರ ಮುಖ ವಿನೋದ, ಇಂಥ ದೇವತೆಗಳನ್ನು ಸ್ತೋತ್ರನಾದವ. ಇನ್ನೇನು ಅಂದರೆ ಶ್ರೀರಮಣೀಕರ ಕಮಲ ಪೂಜಿತ ಚಾರು ಚರಣ ಸರೋಜ, ಇದು ಉಳಿಯಿತು. ಅದಕ್ಕೆ ಹೇಳ್ತಾರೆ ಶ್ರೀ ಅಂದ್ರೆ ಏನು ಅಂದ್ರೆ ಹೇಳ್ತಾ ಇದ್ದಾರೆ, ಶ್ರೀ ಅಂದ್ರೆ ಕಾಂತಿ, ಶ್ರೀ ಅಂದರೆ ವಿಶೇಷವಾಗಿರತಕ್ಕಂಥ ಜ್ಞಾನ, ಶ್ರೀ ಅಂದರೆ ವಿಶೇಷವಾಗಿರತಕ್ಕಂಥ ಇಂದ್ರಿಯಗಳು ಅಂದರೆ ಭಾ ಕಾಂತಿ ಶ್ರೀ ದ್ಯುತಿ ಛವಿ ಅಂತ ನಾನಾ ರೀತಿ ಕೋಶದಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಯಾವಳು ಕಾಂತಿ ಭರಿತಳಾಗಿದ್ದಾಳೋ ಅವಳೇ ಶ್ರೀರಮಣಿ, ಯಾರು ಜ್ಞಾನ ಮೂರ್ತಿಯಾಗಿದ್ದಾಳೋ ಶ್ರೀರಮಣಿ. ಅಷ್ಟೇ ಅಲ್ಲ, ರಮಣಶೀಲಾದ್ದಳಿಂದಲೇನೆ ರಮಣಿ ಅಂದರೆ ಈಕೆ ದೇವರಲ್ಲೇ ರಮಣ ಮಾಡುತ್ತಾಳೆ. ಆದ್ದರಿಂದ ರಮಣಶೀಲತ್ವಾತ್ ರಮಣಿ ಅಂತ. ಅಥವಾ ರತಿ ವಿಷಯಕ ಮಾ ಜ್ಞಾನಂ ನಯತಿ ಪ್ರಾಪಯತೀತಿ ವಾ ಅಂದ್ರು. ದೇವರಲ್ಲಿ ಏನು ರತಿ ಬರಬೇಕು ನಮಗೆ, ಅದಕ್ಕೆ ಬೇಕಾದ ಮಾ ಅಂದರೆ ಜ್ಞಾನ, ಅದನ್ನ ನಯತಿ ಅಂದರೆ ರಮಣಿ ಅಂದ್ರು. ಅಂದರೆ ದೇವರಲ್ಲಿ ವಿಶೇಷವಾದ ಜ್ಞಾನ ಕೊಟ್ಟು ಆನಂದ ಪಡುವಂತೆ ಮಾಡತಾಳದ್ದರಿಂದ ಈಕೆಗೆ ರಮಣಿ ಅಂದ್ರು. ದೇವರಲ್ಲೇ ರಮಿಸ್ತಾಳದ್ದರಿಂದ, ದೇವರನ್ನೇ ಚಿಂತನೆ ಮಾಡಿ ಮಾಡಿ ಆನಂದ ಪಡತಾಳದ್ದರಿಂದ ಈಕೆಗೆ ರಮಣಿ ಅಂತ ಹೆಸರು. ಹಾಗೆ ಕಾಂತಿ ಪೂರ್ಣನಾದ ಕಾಂತಿ ಭರಿತನಾದ ದೇವರಲ್ಲಿ ರಮಣ ಮಾಡತಾಳದ್ದರಿಂದ ಈಕೆಗೆ ಶ್ರೀರಮಣಿ ಅಂತ ಹೆಸರು. ಈಕೆಯು ಕಾಂತಿ ಪೂರ್ಣಳಾದ್ದರಿಂದ ಈಕೆಗೆ ಶ್ರೀರಮಣಿ ಅಂತ. ಶ್ರೀ ಅಂದರೆ ವಿಶೇಷವಾಗಿರತಕ್ಕಂಥ ಜ್ಞಾನ ಅಂತರ್ಥ. ಹಾಗಾದರೆ ಈಕೆ ಜ್ಞಾನ ಪೂರ್ಣನಾದ್ದಳಿಂದ ಆನಂದ ಭರಿತಳು, ಜ್ಞಾನ ರೂಪನಾದ ಭಗವಂತನಲ್ಲಿ ರಮಣ ಮಾಡುವುದರಿಂದ ಈಕೆಗೆ ಶ್ರೀರಮಣಿ ಅಂತ ಹೆಸರು. ಅಥವಾ ಶ್ರೀ ಎಂದರೆ ಇಂದ್ರಿಯಗಳು, ಇಂದ್ರಿಯಗಳಲ್ಲಿ ವಿಶೇಷವಾಗಿರತಕ್ಕಂಥ ಭಗವದ್ ರೂಪಗಳನ್ನು ನೋಡುತ್ತಾ ತನ್ನ ಇಂದ್ರಿಯಗಳಲ್ಲಿ ಭಗವಂತ ಮಾಡಿಸುವ ವ್ಯಾಪಾರವನ್ನು ನೋಡುತ್ತಾ, ಆ ಭಗವಂತನ ವ್ಯಾಪಾರವನ್ನ ಅಪರೂಪವಾದ ವ್ಯಾಪಾರವನ್ನ ನೋಡಿ ನೋಡಿ ಆನಂದ ಪಡತಾಳದ್ದರಿಂದ ಆಕೆಗೆ ಶ್ರೀರಮಣಿ ಅಂತ ಹೆಸರು. ಇಂಥ ಲಕ್ಷ್ಮೀದೇವಿ ಶ್ರೀರಮಣಿ ಕರಕಮಲ ಪೂಜಿತ, ಆಕೆಯ ಕೈಗಳೆಂಬ ಕಮಲಗಳಿಂದ ಪೂಜಿತನಾದ. ಅಲ್ಲಿ ಶ್ರೀರಮಣಿ ಕರಕಮಲ ಪೂಜಿತ ಅಂದ್ರೆ ಲಕ್ಷ್ಮೀದೇವಿಯ ಕರಕಮಲಗಳಿಂದ ಪೂಜಿತನಾದ ಅಂತ ಒಂದರ್ಥ. ಇಷ್ಟೋ ಇರತಕ್ಕಂಥ ಲಕ್ಷ್ಮೀದೇವಿಯ ಕೈಗಳಿಂದ ಪೂಜಿತನಾದ. ಆದರೆ ಇನ್ನೊಂದರ್ಥ, ಶ್ರೀರಮಣಿ ಶಬ್ದಕ್ಕೆ ಇಲ್ಲಿ ಶ್ರೀರಮಣಿ ಅಂದ್ರೆ ಯಾರು ಅಂದ್ರೆ ಲಕ್ಷ್ಮೀದೇವಿಗೆ ಆಧಾರವಾಗಿ ಲಕ್ಷ್ಮೀದೇವಿ ಒಳಗೆ ನಿಂತ ಲಕ್ಷ್ಮೀ ರೂಪದಲ್ಲಿ ನಿಂತ ಭಗವಂತನ ಸ್ತ್ರೀ ರೂಪ, ಲಕ್ಷ್ಮೀದೇವಿಯ ಬಿಂಬರೂಪ, ಅದಕ್ಕೆ ಶ್ರೀ ಅಂತ ಶ್ರೀರಮಣಿ ಅಂತ ಹೆಸರು. ಆ ಭಗವಂತನಿಗೆ ವಿಶೇಷವಾಗಿರತಕ್ಕಂಥ ಆ ರೂಪ ಇದೆ. ಅಂತ ಭಗವಂತ ಯಾರಿಂದ ಪೂಜಿತನಾಗಿದ್ದಾನೆ? ತನ್ನದೇ ಆದ ರೂಪದ ಕೈಯಿಂದ ಪೂಜಿತನಾಗಿದ್ದಾನೆ. ಅದನ್ನ ತಾಮ್ರಪರ್ಣಿ ಆಚಾರ್ಯರು ಬಹಳ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಶ್ರೀರಮಣಿ ಅಂತ ಹೇಳಿದರೆ ಭಗವಂತನದ್ದೇ ಒಂದು ವಿಶೇಷವಾಗಿರತಕ್ಕಂಥ ರೂಪ ಇದು, ಆ ರೂಪದಿಂದ ಭಗವಂತ ಪೂಜಿತನಾಗಿದ್ದಾನೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಶ್ರೀರಮಣಿ ಕರಕಮಲ ಪೂಜಿತ ಅಂದರೆ ಲಕ್ಷ್ಮೀದೇವಿಯ ಕೈಗಳಿಂದ ಪೂಜಿತನಾದವ ಅಂತ ಒಂದು. ಎರಡನೇ ಅರ್ಥ, ತನ್ನದೇ ಆದ ಶ್ರೀರೂಪ, ಆ ರೂಪದಿಂದ, ಆ ರೂಪಕ್ಕೆ ಹೆಸರು ಶ್ರೀರಮಣಿ ಅಂತ. ಆ ಶ್ರೀರಮಣಿ ತನ್ನದೇ ಆದ ರೂಪದಿಂದ ಪೂಜಿತನಾದವ ಅಂತ ಹೇಳ್ತಾ ಇದ್ದಾರೆ. ನಂತರ ಶ್ರೀರಮಣಿ ಕರಕಮಲ ಪೂಜಿತ ಅಂದ್ರು. ಕರಕಮಲ ಪೂಜಿತ ಅಂದರೆ ಹೇಳ್ತಾರೆ, ಕರ ಅಂದ್ರೆ ಏನು? ಕರ ಅಂದ್ರೆ, ಕ ಅಂದ್ರೆ ಬ್ರಹ್ಮ ಅಂದ್ರೆ ಭಗವಂತ, ಅವನಲ್ಲಿ ರ ಅಂದ್ರೆ ರಮಣ ಮಾಡುವಂಥದ್ದು ಎಂಬ ಅರ್ಥ ಕೊಡ್ತಾ ಇದ್ದಾರೆ. ಹಾಗಾದರೆ ಕರ ಅಂದ್ರೆ ದೇವರ ಕೆಲಸವೇ ಮಾಡಿ ಸಂತೋಷ ಪಡುವಂಥದ್ದು ಕರ ಅಲ್ಲ. ನಮಗೆ ಹೇಗಾಗುತ್ತೆ, ಎಲ್ಲ ಕೆಲಸಗಳು ಮಾಡಬೇಕಲ್ಲ, ದೇವರ ಮನೆ ಕೆಲಸ ಮಾತ್ರ ಇದ್ರೆ ಹೇಗಾಗುತ್ತೆ ಅಂದ್ರೆ, ಮಾಡಿದ ಕೆಲಸವೆಲ್ಲ ದೇವರ ಕೆಲಸ ಅಂತ ಚಿಂತನೆ ಮಾಡಿದಾಗ ಆ ಕೆಲಸದಲ್ಲಿ ಭಗವಂತನ ಪೂಜಾ ಅಂತ ಮಾಡತಕ್ಕಂಥದ್ದೇನಿದೆ ಅಂಥದ್ದು ವಿಶೇಷವಾಗಿ ಕೈಗೆ ಇರಬೇಕಾದ ಲಕ್ಷಣ. ಆ ಲಕ್ಷಣ ಲಕ್ಷ್ಮೀದೇವಿಗಿದೆ ಅಂತ ಹೇಳ್ತಾ ಇದ್ದಾರೆ. ಆಕೆ ಕೈ ಇಡೀ ವೈಕುಂಠದಲ್ಲಿ ಭಗವಂತನ ವಿಶೇಷವಾಗಿರತಕ್ಕಂಥ ಸೇವೆಯನ್ನು ಮಾಡುತ್ತಾ ಇರ್ತಾಳೆ, ಎಲ್ಲಾ ರೂಪವಾಗಿರತಕ್ಕಂಥ ಸೇವೆ ಮಾಡ್ತಾ ಇರ್ತಾರೆ. ಆದರೆ ಆಕೆಯೇ ಇಡೀ ಜಗತ್ತಿನ ಕಾರ್ಯವೂ ಮಾಡುತ್ತಾ ಇರ್ತಾರೆ, ಎಲ್ಲಾ ಜೀವರನ್ನು ನೋಡ್ತಾ ಇರ್ತಾಳೆ. ಮತ್ತೆ ದೇವರ ಕೆಲಸವೇ ಅಲ್ಲಲ್ಲ ಅಂದರೆ, ಹೌದು, ಭಗವಂತನ ಸೇವೆಯನ್ನು ಮಾಡುತ್ತಾಳೆ, ಜಗತ್ತಿನ ಕಾರ್ಯವನ್ನು ನೋಡುತ್ತಾಳೆ, ಈ ಎರಡೂ ಕಾರ್ಯ ದೇವರ ಪೂಜೆ ಅಂತ ಮಾಡುತ್ತಾಳೆ. ಆದ್ದರಿಂದ ಆಕೆಯ ಕೈಗಳು ಕರ ಅಂತ ಕರೆದು. ನಂತರ ಭಗವಂತನಿಗೆ ಲಕ್ಷ್ಮೀದೇವಿಯ ಬಿಂಬನಾಗಿದ್ದಾನೆ, ಆದ್ದರಿಂದ ಶ್ರೀ ಅಂತ ಹೆಸರು ಅಂದರೆ ಅದಕ್ಕೆ ಸ್ತ್ರೀ ಪುಮಾತ್ಮಕ ವಿಷ್ಣೋ ತತ್ ಪ್ರತಿಬಿಂಬಭೂತ ಶ್ರೀವತ್ಸಗತ ಸ್ತ್ರೀರೂಪ ಬಿಂಬತ್ವಾತ್ ತಸ್ಯೈವ ಮುಖ್ಯತೆಯ ಶ್ರೀಶಬ್ದ ವಾಚ್ಯತ್ವಂ ಸಿದ್ಧಂ ಅಂತ ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ದೇವ ಶ್ರೀ ಭೂ ದುರ್ಗಾ ನಾಮಕಳಾದಂಥ ಲಕ್ಷ್ಮೀದೇವಿಯಲ್ಲಿ ಶ್ರೀ ಭೂ ದುರ್ಗಾ ನಾಮಕನಾಗಿ ನಿಂತಿದ್ದಾನೆ, ಅವರ ಆಕಾರದಲ್ಲೇ ಇದ್ದಾನೆ, ಅವರ ಆಕಾರದಲ್ಲೇ ಇದ್ದು ಅವರ ಕೈ ಹಿಡಿದು ಆ ಕೈಯಿಂದ ತನ್ನ ಪಾದ ಸೇವಾ ಮಾಡಿಸಿಕೊಳ್ಳುತ್ತಾ ಇದ್ದಾನೆ. ಹಾಗಾದ್ರೆ ಅಲ್ಲಿ ಯಾರ ಕೈ ಬಂತು ಮೊದಲು? ದೇವರ ಕೈಯೇ ಬಂತು, ಸ್ತ್ರೀ ರೂಪಳಾದ ದೇವರ ಕೈಯೇ ಬಂತು, ಆ ಕೈಯಿಂದ ಸೇವಿತನಾದವ ಎಂಬುದಕ್ಕೆ ವಿಶೇಷವಾದ ಪ್ರಮಾಣಗಳನ್ನು ಕೊಡ್ತಾ ಇದ್ದಾರೆ. ನಂತರ ಶ್ರೀರಮಣಿಕರ ಇನ್ನ ಕಮಲ ಅಂದ್ರು, ಆಕೆಯ ಕೈಗಳನ್ನ ಕಮಲ ಅಂತ ಹೋಲಿಸಿದ್ರು. ಕಮಲ ಅಂತ ಯಾಕೆ ಹೇಳಿದ್ರು ಅಂದ್ರೆ ಆ ಕಮಲ ಸುಂದರವಾಗಿರುತ್ತೆ, ಕಮಲದ ದಳಗಳು ಸುಂದರ, ಕಮಲ ಸುಂದರ, ಆಕೆಯ ಕೈಯೂ ಸುಂದರ, ಕೆಂಪಾಗಿದೆ ಕೈ, ಅಂಗೈ ಕೆಂಪಾಗಿರುತ್ತೆ, ಒಳ್ಳೆ ಲಕ್ಷಣ. ಅದರಿಂದ ಕೆಂಪಾದ ಆಕೆಯ ಅಂಗೈಯಿಂದ ಪೂಜಿತ ಪಾದ ಯುಗ್ಮ ಅಂತ ಬಂತು. ಅದಕ್ಕೆ ಕಮಲಕ್ಕೆ ಹೋಲಿಸಿದ್ರು ಅಂದರೆ ಮೃದುವಾಗಿದೆ ಅದಕ್ಕೆ ಕಮಲ ಅಂದ್ರೆ, ಕಮಲ ಸ್ವಲ್ಪ ಒರಟು, ಇನ್ನ ಮಲ್ಲಿಗೆ ಮೊದಲಾದ ಎಲ್ಲ ಪುಷ್ಪಗಳು ಸ್ವಲ್ಪ ಬಹಳ ಮೃದುವಾಗಿರುತ್ತೆ, ಹಾಗಾದ್ರೆ ಅದಕ್ಕೆ ಹೋಲಿಸಬಹುದಾಗಿತ್ತಲ್ಲ ಅಂದ್ರೆ ಕೆಂಪುತನ ಅದಕ್ಕಿಲ್ಲ. ಅಷ್ಟೇ ಅಲ್ಲ, ಕಮಲದ ವಿಶೇಷ ಗುಣ ಏನು ಅಂದರೆ ನೀರಿನಲ್ಲಿದ್ದರೂ ನೀರಿನ ಅಂಟಿರಲ್ಲ ಕಮಲಕ್ಕೆ, ಅದೇ ಪ್ರಧಾನ ಗುಣ. ಸುಂದರವೂ ಹೌದು, ಅಂಟಿಲ್ಲದ್ದು ಹೌದು. ಹಾಗೆ ಲಕ್ಷ್ಮೀದೇವಿಯ ಕೈ ಸುಂದರ ಹೌದು, ಅಂಟಿಲ್ಲದ್ದು ಹೌದು. ಜಗತ್ತಲ್ಲಿ ಎಲ್ಲಾ ಕಡೆ ಇರುತ್ತೆ ಆ ಕೈ, ಆದರೆ ಯಾವುದರ ಅಂಟೂ ಇಲ್ಲ. ನಮ್ಮ ಕೈ ಕಂಡ ಅಂಟು ಅದಕ್ಕಿರುತ್ತೆ, ಅದಕ್ಕೆ ಆಕೆಯ ಕೈಯನ್ನ ಕಮಲ ಅಂದರು. ಹಾಗಾದರೆ ಶ್ರೀರಮಣಿ ಕರ ಕಮಲ ಪೂಜಿತ, ಆ ಕೈಗಳಿಂದ ಪೂಜಿತನಾದ ಚಾರು ಚರಣ ಸರೋಜ. ದೇವರ ಚರಣ ಎಂಥದ್ದು? ಚಾರು ಅಂದ್ರೆ ಮನೋಹರವಾದ್ದು. ಒಂದು ಮನೋಹರ ಅಂದ್ರೆ ಮನಸ್ಸನ್ನ ಹರಣ ಮಾಡುವಂಥದ್ದು. ರಾಮಚಂದ್ರ ಇನ್ನೇನು ನಾಳೆ ಪಟ್ಟಾಭಿಷೇಕ, ಅಂತಹ ಸಂದರ್ಭದಲ್ಲಿ ದಶರಥ ಮಹಾರಾಜ ರಾಮಚಂದ್ರನನ್ನ ಅರಮನೆಗೆ ಕರೆಸ್ತಾನೆ ಕೈಕೇಯಿಯ ಒತ್ತಡದಿಂದ. ರಾಮಚಂದ್ರ ಒಳಗೆ ಹೋದ, ಎಲ್ಲರೂ ನೋಡುತ್ತಾ ಇದ್ದಾರೆ, ಸುತ್ತಿದ್ದವರೆಲ್ಲ ಜನರೆಲ್ಲ ಕೂಡ ರಾಮಚಂದ್ರ ಹೋಗುವುದನ್ನ. ಹೋಗುವಾಗ ನಗು ಹೇಗಿತ್ತೋ, ಒಳಗೆ ಹೋದ ಮೇಲೆ ಅರಣ್ಯಕ್ಕೆ ಹೋಗಬೇಕು ಅಂತ ನಿಶ್ಚಯ ಆಗಿ ಹೊರಗೆ ಬಂದ ಮೇಲೂ ಆ ನಗು ಚೂರು ವ್ಯತ್ಯಾಸ ಆಗಲಿಲ್ಲ, ಹಾಗೇ ಇದ್ದ. ಯಾರಿಗೂ ಗೊತ್ತಾಗಿಲ್ಲ ಅಂತ ಒಳಗೆ ಏನ್ ನಡೆಯಿತು ಅಂತ. ಯಾಕಂದ್ರೆ ನಾವಾದ್ರೆ ಒಳಗೆ ಹೋದವರು ಸಂತೋಷವಾಗಿ ಹೋಗಿ ಬರುವಾಗ ಮುಖ ಬಾಡಿಸಿಕೊಂಡು ಬರ್ತೀವಿ, ನೋಡಿದ ಕೂಡ ಗೊತ್ತಾಗತ್ತೆ ಏನಾಯಿತು ಅಂತ. ಆದ್ರೆ ರಾಮಚಂದ್ರ ಸಂತೋಷವಾಗಿ ಹಾಗೇ ಬಂದ. ಆ ಬರುವಂತ ರಾಮಚಂದ್ರ ಕಾಡಿಗೆ ಹೊರಟದಾಗಿದ್ರೆ ಆ ರಾಮನನ್ನು ನೋಡೋ ಕಾಲಕ್ಕೆ ಅಯೋಧ್ಯ ಪಟ್ಟಣ ವಾಸಿ ಎಲ್ಲ ಜನರಿಗೆ ಬ್ರಹ್ಮದೇವರ ಮೇಲೆ ಸ್ವಲ್ಪ ಸಿಟ್ಟು ಬಂತಂತೆ. ಯಾಕೆ ಅಂದ್ರೆ ನಮ್ಗೆ ಎರಡೇ ಕಣ್ಣು ಕೊಟ್ಟರಲ್ಲ ಅಂತ. ಯಾಕೆ ಈ ಎರಡು ಕಣ್ಣು ಆ ರಾಮಚಂದ್ರನ ಕೂದಲ ಮೇಲೆ ನಿಂತರೆ ಆ ಕೂದಲ ಮೇಲೆ ನಿಂತ ಕಣ್ಣು ಬೇರೆ ಅವಯವಕ್ಕೆ ಬರ್ತಾನೆ ಇಲ್ಲ, ಅಲ್ಲೇ ಸ್ಟಿಕ್ ಆಗಿ ಬಿಡ್ತಾ ಇದೆ. ಹಾಗೆ ಯಾರು ಕಣ್ಣನ್ನ ನೋಡುತ್ತಾರೆ ಆ ಕಣ್ಣು ಬಿಟ್ಟು ಬೇರೆ ಕಡೆ ಬರ್ತಾ ಇಲ್ಲ, ಯಾವ ಅವಯವಕ್ಕೆ ಎರಡು ಕಣ್ಣು ಹೋಗುತ್ತಾ ಆ ಎರಡು ಕಣ್ಣು ಅಲ್ಲೇ ಇದ್ದು ಬಿಡ್ತಾ ಇದೆ. ಹಾಗಾದ್ರೆ ಬೇರೆ ಅವಯವ ನೋಡ್ಲಿಕ್ಕೆ ಆಗ್ತಾ ಇಲ್ಲಲ್ಲ, ಅದು ದುಃಖ ಪಟ್ಟರಂತೆ. ಅಂಥದ್ದು ಅಂದರೆ ಮನಸ್ಸನ್ನ ಹರಣ ಮಾಡಿಬಿಡುವಂತ ವಿಶೇಷವಾಗಿರತಕ್ಕಂಥ ಆ ದೇವರ ಅವಯವಗಳು ಎಂಬುದನ್ನ ತೋರಿಕೊಡ್ತಾ ಇದ್ದಾರೆ. ಆ ಭಗವಂತನ ಅವಯವ ಹೇಗಿರುತ್ತೆ ಅಂದರೆ ಸುಂದರವೂ ಹೌದು, ಅಂಟಿಲ್ಲದ್ದು ಹೌದು, ಎಲ್ಲರನ್ನ ಉದ್ಧಾರ ಮಾಡತಕ್ಕಂಥದ್ದು ಹೌದು, ಅಂಥ ಅದ್ಭುತವಾದ ಅವಯವಗಳಿಂದ ಕೂಡಿದವ. ಆದ್ದರಿಂದ ಮನೋಹರ, ಮನಸ್ಸನ್ನ ಕಿತ್ತು ಬಿಡುತ್ತಾನೆ ಅಲ್ಲ. ಆತನ ಅವಯವಗಳು, ಆತನ ಚರಣ ಮನೋಹರ ಆದ್ರೇನು, ಬಿಟ್ರೆ ನಮಗೇನು ಅಂದ್ರೆ ಆತನ ಚರಣ ಮನೋಹರ ಆಗಿದ್ದಕ್ಕೆ ನಮಗೆ ಬಹಳ ಉಪಯೋಗ ಅಂದ್ರು. ಏನು ಉಪಯೋಗ ಅಂದ್ರೆ ಈ ಸಂಸಾರದಲ್ಲಿ ನಾನಾ ಕಷ್ಟಗಳ ಮಧ್ಯೆ ನಾವು ಸಿಕ್ಕಾಕೊಂಡಾಗ ನಮ್ಮ ಮನಸ್ಸಲ್ಲಿದ್ರೆ ದುಃಖ ಪಡ್ತಾನೇ ಇರುತ್ತೆ. ಹೇಗೆ ಪ್ರವಚನದಲ್ಲಿ ನಾವಿದ್ರೂ ಕೂಡ ಮನಸ್ಸು ಮನೆಯಲ್ಲೇ ಇದ್ರೆ ನಾವು ಮನೆಯಲ್ಲಿದ್ದಂತೋ ಪ್ರವಚನದಲ್ಲಿ ಇದ್ದಂತೋ ಮನೆಯಲ್ಲೇ ಇದ್ದಂತೆ. ಹಾಗೆ ಸಂಸಾರದಲ್ಲಿ ನಾನಾ ದುಃಖಗಳು ಬರ್ತಾ ಇದ್ರೂ ಕೂಡ ನಮ್ಮ ಮನಸ್ಸು ದೇವರತ್ರ ಇದ್ರೆ ನಮಗೆ ದುಃಖ ಬಂದಂತೋ ಬಂದಿಲ್ಲಂತನೋ ಏನು ಬಂದಿಲ್ಲ ಅಂತ ಅರ್ಥ. ಹಾಗಾದರೆ ದುಃಖಗಳು ಬಂದಾಗ ಮನಸ್ಸಿಗೆ ಸಹಜವಾಗಿರತಕ್ಕಂಥ ಧರ್ಮ ಏನು ಅಂದರೆ ಆ ಸಂಸಾರದಲ್ಲೇ ಬಿದ್ದು ಉರುಳಾಡೋದು. ಆದರೆ ದೇವನ ಪಾದದ ಲಕ್ಷಣ ಎಂಥದ್ದು ಅಂದ್ರೆ ನಮ್ಮ ಮನಸ್ಸನ್ನ ಕಷ್ಟಕಾಲದಲ್ಲಿ ಸೆಳೆದು ತನ್ನ ಕಡೆ ಕರ್ಕೊಂಡು ಹೋಗ್ಬಿಡುತ್ತೆ. ಅಂತ ಕಾಲಕ್ಕೆ ಏನಾಗುತ್ತೆ, ಭಕ್ತರಾದವರಿಗೆ ಸಂಸಾರದ ದುಃಖ ಬಂದರೂ ಕೂಡ ಅನುಭವಕ್ಕೆ ಬರಲ್ಲ, ಆ ದೇವರ ಪಾದದ ಧ್ಯಾನದಲ್ಲೇ ಇದ್ದು ಬಿಡುತ್ತಾರೆ. ಈ ದುಃಖ ಇದ್ರೂ ಇಲ್ಲ ಅಂತ ಆಗಿಬಿಡುತ್ತೆ. ಅದಕ್ಕೆ ದೇವರ ಚಾರುಚರಣ ಅಂದ್ರು, ಇಷ್ಟು ಒಳ್ಳೆ ಕೆಲಸ ಮಾಡುತ್ತೆ, ನಮಗೆ ಉಪಕಾರ ಮಾಡುತ್ತೆ, ಅಂಥ ದೇವರ ಪಾದವನ್ನ ಚಿಂತನೆ ಮಾಡಿ ಅಂದ್ರು. ದೇವರ ಪಾದವನ್ನು ನಿತ್ಯ ಚಿಂತನೆ ಮಾಡೋಣ ಅಪ್ಪ, ಕಷ್ಟ ಕಾಲದಲ್ಲಿ ಸದಾ ಕಾಲದಲ್ಲಿ ನನ್ನ ಮನಸ್ಸನ್ನ ನಿನ್ನ ಕಡೆಗೆ ಸೆಳೆಕೊಂಡು ಹೋಗುತ್ತಯ್ಯ ನಿನ್ನ ಪಾದ ಅಂತ ಚಿಂತನೆ ಮಾಡಿದರೆ ಕಷ್ಟ ಕಾಲದಲ್ಲಿ ಖಚಿತವಾಗಿ ಸ್ವಾಮಿ ತಮ್ಮನ್ನ ಸೆಳೆಕೊಂಡು ಹೋಗ್ತಾನೆ. ಅಂತ ಚಾರು ಚರಣ ಅಂದ್ರು, ಚರ ಗತಿ ಭಕ್ಷಣ ಯೋಹೋ ಅಂತ. ಅಂದರೆ ಆ ಪಾದ ಎಂಥದ್ದು, ನಮ್ಮ ಪಾದದ ಸುತ್ತು ಅವನ ಪಾದ ಇದೆ, ನಮ್ಮ ಪಾದದ ಸುತ್ತು ಅವನ ಪಾದ ಇದ್ದು ಇದು ವಿರಾಟ ರೂಪ. ವಿರಾಟ ರೂಪ ಅಂದ್ರೆ ಮಕಸುಳಾದಿಯಲ್ಲಿ ದಾಸರಾಯರು ಸ್ಪಷ್ಟ ತಿಳಿಸಿಕೊಡುತ್ತಾರೆ, ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ನಿಂತಿದ್ದಾನೆ ದೇವ ಅಂತ. ಇದನ್ನೇ ಅರಣ್ಯಕಾಚಾರ್ಯರು ಹೇಳುತ್ತಾರೆ, ಆಸ್ಯೇ ಆಸ್ಯಮಿತಿ ಕ್ರಮ ಅಂತ ಹೇಳುತ್ತಾರೆ. ಹಾಗಾದರೆ ನಮ್ಮ ಕಾಲು ಸುತ್ತು ಆತನ ಕಾಲಿದೆ, ಆತ ತನ್ನ ಕಾಲಿಂದ ನಮ್ಮ ಕಾಲನ್ನು ನಡೆಸಿ ನಮ್ಮನ್ನ ಇಡೀ ಜಗತ್ತಲ್ಲಿ ಎಲ್ಲರನ್ನ ಓಡಾಡಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಇದು ಗತಿ, ಎಲ್ಲರನ್ನ ತಿರುಗಾಡಿಸುವ ಹೊತ್ತು ತಿರುಗಾಡಿಸುವುದರಿಂದ ಆತನದು ಚರಣ. ಅಷ್ಟೇ ಅಲ್ಲ, ಭಕ್ಷಣ ಯೋಹೋ ಅಂದ್ರು. ಅಂದರೆ ಅವನ ಪಾದ ಎಂಥದ್ದು, ಎಲ್ಲರ ಪಾಪಗಳನ್ನು ಧ್ವಂಸ ಮಾಡಿ ಎಲ್ಲರ ಪುಣ್ಯಗಳನ್ನು ವೃದ್ಧಿ ಮಾಡುವಂಥದ್ದು, ಎಲ್ಲರಿಗೆ ವಿಶೇಷವಾಗಿರತಕ್ಕಂಥ ಆನಂದ ಉಣಿಸುವಂಥದ್ದು. ಅಷ್ಟೇ ಅಲ್ಲ, ಎಲ್ಲರೂ ಕೊಟ್ಟ ಅಭಿಮಾನದಿಂದ ಕೊಟ್ಟಂಥ ಏನೇನು ಭಕ್ತಿ ಮೊದಲಾದ ರಸಗಳಿವೆ ಅವುಗಳನ್ನು ಸ್ವೀಕಾರ ಮಾಡುವಂಥದ್ದು. ಆದ್ದರಿಂದ ದೇವರ ಪಾದಕ್ಕೆ ಚರಣ ಅಂತ ಬಂತು. ಅಂದರೆ ಚಾರು ಚರಣ, ಅದ್ಭುತವಾದಂಥ ಪಾದ. ಈ ಪಾದವನ್ನ ಇನ್ಯಾವುದಕ್ಕೆ ಹೋಲಿಸ್ತಾರೆ ಅಂದರೆ ಸರೋಜ ಅಂದ್ರು. ಸರಸ್ಸಿನಲ್ಲಿ ಹುಟ್ಟುವಂಥದ್ದು ಸರೋಜ, ಯಾವುದು ಕಮಲ. ಒಂದೇ ಕಮಲಕ್ಕೆ ಒಂದೇ ಪದ್ಯದಲ್ಲಿ ಒಂದು ಕಡೆ ಕರ ಕಮಲ ಅಂತ ಶುರು ಮಾಡಿದ್ರು, ಇನ್ನೊಂದು ಕಡೆ ಸರೋಜ ಅಂತ ಅಲ್ಲೇ ಪಕ್ಕದಲ್ಲೇ ಪ್ರಯೋಗ ಮಾಡಿದ್ರು, ಇನ್ನೊಂದು ಕಡೆ ನೀರಜ ಅಂತ ಬ್ರಹ್ಮದೇವ ಬ್ರಹ್ಮಾಂಡಕ್ಕೆ ಹೇಳುವಾಗ ನೀರಜ ಅಂದ್ರು. ನೀರಜ ಸರೋಜ ಕಮಲ ಅಂತ ಮೂರು ಶಬ್ದ ಒಂದೇ ಪದ್ಯದಲ್ಲಿ ಪ್ರಯೋಗ ಮಾಡಿದ್ರು ಅಲ್ಲ. ಹಾಗಾದ್ರೆ ಎಲ್ಲ ಒಂದೇ ಕಮಲ ಕುರಿತೇ ಹೇಳೋದಾದ್ರೆ ಈ ಶಬ್ದ ಅಲ್ಲಿ ಹಾಕೋಣ, ಆ ಶಬ್ದ ಇಲ್ಲಿ ಹಾಕೋಣ ಅಂದ್ರೆ ದಾಸರಾಯರು ಎಲ್ಲೆಲ್ಲಿ ಯಾವ ಶಬ್ದ ಹಾಕಿದ್ದಾರೆ ಅರ್ಥ ಅಪಾರ ಅಂತ ಹೇಳಿದ್ರು. ಏನದೆ ಇಲ್ಲಿ ದೇವರ ಪಾದ ಚರಣ ಸರೋಜ, ಅದೊಂದು ಕಮಲ ಅಂದ್ರೆ ಅಲ್ಲ. ಕಮಲದ ಇನ್ನೊಂದು ಲಕ್ಷಣ ಏನು? ಅಲ್ಲಿ ಲಕ್ಷ್ಮೀದೇವಿಯ ಕೈಯನ್ನು ಹೋಲಿಸುವಾಗ ಕಮಲಕ್ಕೆ ಅಂಟಿಲ್ಲದ ಗುಣ ಪ್ರಧಾನವಾಗಿ ತೋರಿದ್ರು. ಇಲ್ಲಿ ದೇವರ ಪಾದವನ್ನು ತೋರುವಾಗ ಅಂಟಿಲ್ಲದ ಗುಣದ ಜೊತೆಗೆ ಇನ್ನೊಂದು ಗುಣವನ್ನು ತೋರುತ್ತಾ ಇದ್ದಾರೆ. ಏನದು ಅಂದರೆ ಈ ಕಮಲ ಸರಸ್ಸಿನಲ್ಲೇ ಹುಟ್ಟುತ್ತೆ. ಯಾರಾದರೂ ಅದನ್ನು ತೆಗೆದುಕೊಂಡು ಹೋದ್ರೆ ಇನ್ನೊಂದು ಕಡೆ ಹೋಗ್ಬೇಕಷ್ಟೇ ಹೊರತು ತಾನಾಗಿ ಸರೋವರವನ್ನು ಬಿಟ್ಟು ಹೋಗಲ್ಲ ಕಮಲ. ಸರೋವರದಲ್ಲೇ ಹುಟ್ಟುತ್ತೆ, ಅಲ್ಲೇ ಇರುತ್ತೆ. ಅದು ಹೋಗಬೇಕು ಅಂದ್ರೆ ಸ್ಥಾನಾಂತರಕ್ಕೆ ಬೇರೊಬ್ಬರು ತಗೊಂಡು ಹೋಗ್ಬೇಕಷ್ಟೇ ಹೊರತು ತಾನಾಗಿ ಹೋಗಲ್ಲ. ಹಾಗೆ ದೇವರ ಪಾದವು ಕೂಡ ಜೀವನ ಸ್ವರೂಪ ದೇಹದ ಹೃದಯ ಸರಸ್ಸಿನಲ್ಲಿ ಯಾವಾಗೂ ಇರುತ್ತೆ ಈ ಪಾದ. ಇದು ಎಂದು ಬಿಟ್ಟು ಹೋಗಲ್ಲ. ಬಿಂಬಮೂರ್ತಿಯ ಪಾದ ಇದು ಅನಾದಿ ಅನಂತ ಕಾಲದವರೆಗೆ ನಮ್ಮಲ್ಲಿ ಸದಾ ಇರುತ್ತೆ ಎಂಬ ಭರವಸೆಯನ್ನ ಕೊಡಲಿಕ್ಕೆ ಸರೋಜ ಎಂಬ ಶಬ್ದವನ್ನು ಪ್ರಯೋಗ ಮಾಡುತ್ತಾ ಇದ್ದಾರೆ. ನೋಡಿ ದಾಸರಾಯರು ಎಷ್ಟೆಷ್ಟು ಎಷ್ಟೆಷ್ಟು ಅರ್ಥಗಳನ್ನು ಒಳಗೊಳಗೆ ತುಂಬಿಸಿ ಕೊಡ್ತಾ ಇದ್ದಾರೆ. ಇನ್ನ ಶ್ರೀರಮಣಿ ಕರ ಕಮಲ ಪೂಜಿತ ಚಾರು ಚರಣ ಸರೋಜ. ಅವನ ಪಾದ ಸುಂದರ ಹೌದು, ಅಂಟಿಲ್ಲದ್ದು ಹೌದು, ಭಕ್ತರ ಮನಸ್ಸನ್ನ ಎಡಬಿಡದೇ ಇರುವಂತಹದ್ದು ಹೌದು. ಅಂತ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವ ಇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೇ ನಮಿಪೆ ಕರುಣಿಪುದು ಯಮಗೆ ಮಂಗಳವ. ಅಂದರೆ ನಿನ್ನ ಶರಣಾಗತಿ ಬೇಕು, ನಿನ್ನ ಶರಣಾಗತರಾದರೆ ಹೊರತು ನಮಗೆ ಈ ಸಂಸಾರದಿಂದ ದಾಟ್ಲಿಕ್ಕಾಗಲ್ಲಯ್ಯ. ನಿನ್ನ ಶರಣಾಗತಿ ಎಂಬ ಮಂಗಳವನ್ನ ಕರುಣಿಸು ನಮಗೆ ಎಂಬುದನ್ನ ವಿಶೇಷವಾಗಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಲ್ಲಿ ಯಮಗೆ ಕರುಣಿಸು ಅಂದ್ರಲ್ಲ, ಯಾರ್ಯಾರಿಗೆ ಅಂದ್ರೆ ಯಾರ್ಯಾರು ಹರಿಕಥಾಮೃತ ಸಾರ ಹಿಡಿತಾರೆ ಅವರಿಗೆಲ್ಲರಿಗೂ ಕೂಡ ಅನುಗ್ರಹ ಮಾಡಲಿ ಎಂದು. ಇನ್ನೊಂದರ್ಥ ಯಮಗೆ ಅಂದ್ರೆ ಒಂದು ಪುಣ್ಯ ಕಾರ್ಯ ಆಗಲಿ ಯಾವುದೇ ಮಂಗಳ ಕಾರ್ಯ ಆಗಲಿ ನಮ್ಮಿಂದಾದರೆ ನಮ್ಮೊಳಗೆ ತತ್ವಾಭಿಮಾನಿಗಳು ನಿಂತು ಮಾಡಿಸಿದ್ದಾರೆ ಅಂತರ್ಥ. ಆ ಪುಣ್ಯಕ್ಕೆ ಎಲ್ಲಾ ವಿಶೇಷ ಭಾಗಿಗಳು ಅವರೇ. ಜೀವನಿಗೆ ಚೂರು ಬರುತ್ತೆ, ಹಾಗೆ ಪಾಪ ಕಾರ್ಯದಲ್ಲೂ ವಿಶೇಷ ಭಾಗ ಕಲ್ಯಾದಿ ದೈತ್ಯರಿಗೆ ಹೋಗಿ ಚೂರು ಭಾಗ ಜೀವನಿಗೆ ಬರುತ್ತೆ. ಹಾಗೆ ಜೀವನಿಂದ ಒಳ್ಳೆ ಕಾರ್ಯ ಮಾಡಿಸಿದ್ದಕ್ಕೆ ಭಗವಂತ ವಿಶೇಷ ಪರಮಾನುಗ್ರಹ ಮಂಗಳ ಯಾರಿಗೆ ಕೊಡತಾನೆ? ದೇವತೆಗಳಿಗೆ ಕೊಡತಾನೆ. ಇದೇ ಹೇಳುತ್ತಾ ಇದ್ದಾರೆ ಸ್ವಾಮಿ, ಮಂಗಳ ದೇವತೆಗಳಿಗೆ ಹೇಗೆ ಕೊಡ್ತೀಯಪ್ಪ? ಆವಾಗ ಅವರ ಜೊತೆಗೆ ನನಗೂ ಕೊಡಯ್ಯ ಎಂಬ ಪ್ರಾರ್ಥನೆಯನ್ನು ಸೇರಿಸಿ, ಯಮಗೆ ಒಳಗಿರುವ ತತ್ವಾಭಿಮಾನಿಗಳ ಜೊತೆಗೆ ನನಗೂ ಚೂರು ನಿನ್ನ ಕರುಣೆಯ ವಿಶೇಷವಾದ ಮಂಗಳ ಕೊಡು. ಅವರಿಗೇನು ಮಂಗಳ ಕೊಡ್ತೀಯ? ನನ್ನಿಂದ ಸಜ್ಜೀವರಾಶಿಗಳಿಂದ ವಿಶೇಷವಾದ ಕಾರ್ಯಗಳು, ಇಂದ್ರಿಯಗಳ ಕಾರ್ಯಗಳನ್ನ, ಸಾಧನಾ ಕಾರ್ಯಗಳನ್ನ ದೇವತೆಗಳು ಮಾಡಿಸಿದರೆ ಆ ದೇವತೆಗಳಿಗೆ ನೀ ಕೊಡುವ ಮಂಗಳ ಏನು? ನಿನ್ನ ಸ್ವರೂಪ ದರ್ಶನ ಕೊಡ್ತಾ ಇದ್ದೀಯ. ನಿನ್ನ ದರ್ಶನದ ಸುಖ, ನಿನ್ನ ವಿಶೇಷ ಜ್ಞಾನ ಕೊಟ್ಟವ್ರನ್ನ ಆನಂದ ಪಡಿಸ್ತಾ ಇದೆಯಲ್ಲಪ್ಪ. ಆದರೆ ನನಗೂ ಕೂಡ ಆ ಕಾರ್ಯ ಮಾಡಿದ್ದಕ್ಕೆ ಯಾವುದೋ ಹೊರಗಿನ ಜುಜುವಿ ಫಲ ಕೊಟ್ಟು ನನಗೆ ಕಳಿಸದೆ ಅವರ ಜೊತೆಗೆ ನನಗೆ ಯೋಗ್ಯತೆಗೆ ಎಷ್ಟು ಬೇಕೋ ಅಷ್ಟಷ್ಟು ಚೋರು ಜ್ಞಾನ, ನಿನ್ನ ವಿಶೇಷ ಆನಂದ ದರ್ಶನ ಇವೆಲ್ಲ ಅನುಗ್ರಹ ಮಾಡಯ್ಯ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕೆಂಬ ಪದ್ಧತಿಯನ್ನ ನಮಗೆ ದಾಸರಾಯರು ತಿಳಿಸಿಕೊಡತಾ ಇದ್ದಾರೆ. ಯಮಗೆ ಕರುಣಿಪುದು ಮಂಗಳವ ಎಂಬುದರಲ್ಲಿ ಅಂತ ಇಲ್ಲಿ ಈ ಪದ್ಯದ ಒಂದರ್ಥವನ್ನ ಹೇಳಿದೆ. ಹೌದಾ, ಇನ್ನೊಂದರ್ಥ ಇದೆಯಾ ಅಂದ್ರೆ ಹೌದು ಅಂದ್ರು. ಈ ಪದ್ಯದಿಂದ ದೇವರ ಕುರಿತು ಹೇಳಿ ನಂತರ ನಾರಸಿಂಹನೇ ನಮಿಪೆ ಕರುಣಿಪುದೆಮಗೆ ಮಂಗಳವ ಅಂದರೆ ಇಲ್ಲಿ ವಿಶೇಷವಾಗಿ ವಾಯುದೇವರನ್ನ ಸ್ತೋತ್ರ ಮಾಡುತ್ತಾ ಇದ್ದಾರೆ ಎಂದ್ರು. ಏನದು ಅಂದ್ರೆ ನೃಸಿಂಹ ಇತ್ಯನೇನ ವಾಯುರಿತ್ಯಾಹ ಅಂದ್ರು. ಇಲ್ಲಿ ವಾಯುದೇವರ ಕುರಿತು ಹೇಳ್ತಾ ಇದ್ದಾರಯ್ಯ. ನ ರೀಯಂತೆ ಇತಿ ನಾರಾಹ ಅಂದ್ರೆ ನಾಶ ಇಲ್ಲದವರು ನಾರರು ಅಂದ್ರೆ ಜೀವರು. ಜೀವಾನಾಂ ನಿತ್ಯತ್ವಚ್ಚ ನಾರಾಹ ಜೀವಾ. ಜೀವರು ನಿತ್ಯರಾದ್ದರಿಂದ ನಾಶ ಇಲ್ಲದವರು, ಅದರಿಂದ ಇವರು ನಾರರು ಅಂತ ಕರೆದರು. ತೇಷಾಂ ಸಿಂಹ ಅವರಲ್ಲಿ ಶ್ರೇಷ್ಠರು, ಜೀವೋತ್ತಮರು, ಆದ್ದರಿಂದ ವಾಯುದೇವರು ನಾರಸಿಂಹ ಅಂದರು. ಅಥವಾ ನ ವಿದ್ಯಂತೆ ಅರಾಹ ದೋಷಾಹ ಏಷಾಂತೆ ನಾರಾಹ. ಯಾರಿಗಾದರೆ ದೋಷಗಳು ತೋರು ಇರುವುದಿಲ್ಲವೋ ಅವರು ನಾರರು, ಯಾರು ಮುಕ್ತರು. ಮುಕ್ತಾಹ ತೇಷಾಂ ಸಿಂಹ ನಿಯಾಮಕೋ ವಾಯು ಅಂದರೆ ವಿಶೇಷವಾಗಿರತಕ್ಕಂಥ ಮುಕ್ತ ನಿಯಾಮಕರು ವಾಯುದೇವರು ಅಂದರೆ ಅವಾಗ ಪ್ರಶ್ನೆ ಬರುತ್ತೆ, ವಾಯುದೇವರಿಗೆ ಮುಕ್ತ ನಿಯಾಮಕತ್ವ ಹೇಗೆ ಕೊಡುತ್ತೆ ಅಂದ್ರೆ ಹೇಳ್ತಾ ಇದ್ದಾರೆ. ವಾಯೋಹೋ ಮುಕ್ತ ನಿಯಾಮಕತ್ವ ಕಥಂ ಯುಜ್ಯತೆ ಇತ್ಯಾಹ ಸ ಏನಾನ್ ಬ್ರಹ್ಮ ಗಮಯತೀತಿ ಶ್ರುತೇಹೇ ಮೋಕ್ಷದಾತ ವಾಯುರೇವಾ. ಅದು ಹೇಳ್ತಾ ಇದ್ದಾರೆ, ವಿಷ್ಣುರ್ ಹಿ ದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞಯ ಅಂದ್ರು. ಅಂದ್ರೆ ದೇವರೇ ಮುಕ್ತಿ ಕೊಡೋರು, ಆದರೆ ವಾಯುದೇವರು ಭಗವಂತನ ಆಜ್ಞೆಯಿಂದ ಮೋಕ್ಷವನ್ನ ಕೊಡತಕ್ಕಂಥವರಾದ್ದರಿಂದ ವಾಯುದೇವರಿಗೆ ವಿಶೇಷವಾಗಿ ಮುಕ್ತರ ಮೇಲೂ ಕೂಡ ನಿಯಂತ್ರಣ ಇದೆ ಎಂಬುದನ್ನು ಇಲ್ಲಿ ತೋರಿಸಿಕೊಡತಾ ಇದ್ದಾರೆ. ಸರಿ, ಹಾಗಾದರೆ ನಾರಸಿಂಹನೇ ನಮಿಪೆ ಕರುಣಿಪುದು ಯಮಗೆ ಮಂಗಳವ, ಇದು ವಾಯುದೇವರ ಪರವಾಗಿ ಅರ್ಥ ಆಯಿತು. ಅಂದ್ರೆ ಅದನ್ನು ಹೇಳ್ತಾ ಇದ್ದಾರೆ ವಾಯುದೇವರು ಏನು ಮಾಡುತ್ತಾರೆ ನಮಗೆ ಅಂದ್ರೆ ಹೇಳ್ತಾರೆ, ಸೃಷ್ಟಿಯನ್ನೂ ಅವರೇ ಮಾಡುತ್ತಾರೆ, ನಂತರ ಸರ್ವೇಷಾಂ ಜೀವಾನಾಂ ಜ್ಞಾನ ಭಕ್ತಿ ವೈರಾಗ್ಯಾದಿಕಂ ದತ್ವ, ಎಲ್ಲಾ ಜೀವರಾಶಿಗಳಿಗೆ ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು ಸ್ವಾಂತಃ ಭಗವನ್ಮೂರ್ತಿಂ ದರ್ಶಯಿತ್ವ, ಅವರೊಳಗೆ ತಾವಿದ್ದು ತಮ್ಮೊಳಗಿರತಕ್ಕಂತಹ ಭಗವಂತನ ಮೂರ್ತಿಯನ್ನು ಅವರಿಗೆ ದರ್ಶನ ಮಾಡಿಸಿ, ಇಹ ಅಂದ್ರೆ ಈ ಲೋಕದಲ್ಲಿ ಭಗವತ್ ಸೇವಾ ಸಾಧನ ಸಾಮಗ್ರಿಯಾದಿಕಂ ಸ್ವಾನುಷ್ಠಿತ ಕರ್ಮ ಶೇಷಾದಿಕಂ ದತ್ವ. ಇಲ್ಲಿ ಭಗವಂತನ ಸೇವಾ ಸಾಧನ ಸಾಮಗ್ರಿಯಾದಿಗಳನ್ನ ಎಲ್ಲ ಸಾಮಗ್ರಿಯನ್ನ ಕೊಟ್ಟು ಮಾಡಲಿಕ್ಕೆ ಸಾಧನ ಮಾಡಲಿಕ್ಕೆ ಜೀವರಾಶಿಗಳ ಪುಣ್ಯ ಚೂರು ಕಡಿಮೆ ಇದ್ದರೆ ಪಾಪ, ಮಾಡಲಿಕ್ಕಾಗದಿದ್ದರೆ ತಮ್ಮ ಪುಣ್ಯವನ್ನು ಅವರಿಗೆ ಕೊಟ್ಟು ಅನುಗ್ರಹ ಮಾಡುತ್ತಾರೆ ವಾಯುದೇವರು. ಇಂಥ ವಿಶೇಷ ಹೇಳುತ್ತಾರೆ ಇಲ್ಲಿ. ಸ್ವಾನುಷ್ಠಿತ ಕರ್ಮ ಶೇಷಾಧಿಕಂ ದತ್ವ, ಅಲ್ಲಿ ವಿಶೇಷವಾಗಿ ತಮ್ಮ ಪುಣ್ಯ ಧಾರೆ ಕೊಟ್ಟು ಜನರನ್ನು ಉದ್ಧಾರ ಮಾಡುತ್ತಾರೆ. ಸೃಕ್ ಚಂದನ ವನಿತಾದಿ ಭೋಗಂ ದತ್ವ ಸ್ವಯಂ ಜೀವಾಂತರ್ಯಾಮಿತೆಯ ಸ್ಥಿತ್ವ, ತಾನೇ ಆ ಜೀವರೊಳಗೆ ಅಂತರ್ಯಾಮಿಯಾಗಿದ್ದುಕೊಂಡು ವಾಯುದೇವರು ಸರ್ವಕರ್ಮ ಕೃತ್ವ ಸರ್ವಕರ್ಮ ಕಾರಯಿತ್ವ, ಎಲ್ಲ ಕರ್ಮಗಳನ್ನ ಮಾಡಿ ಅವರಿಂದ ಮಾಡಿಸಿ ಪಾಲಯತಿ. ಈ ರೀತಿಯಾಗಿ ವಿಶೇಷವಾಗಿ ವಾಯುದೇವರು ಬ್ರಹ್ಮಾಂಡ ಸೃಷ್ಟಿ, ಬ್ರಹ್ಮಾಂಡ ಸ್ಥಿತಿ, ಬ್ರಹ್ಮಾಂಡ ನಾಶ ಮೂರಕ್ಕೂ ಕಾರಣರಾಗಿದ್ದಾನೆ. ಆದ್ದರಿಂದ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ ಕೈವಲ್ಯದಾಯಕ. ಒಂದು ರೀತಿಯಲ್ಲಿ ದೇವರಪ್ಪಣೆಯಿಂದ ವಿಶೇಷವಾಗಿರತಕ್ಕಂಥ ಮೋಕ್ಷ ಕೊಡುತ್ತಾರೆ ಎಂಬ ಅರ್ಥ ಸಿದ್ಧ. ಇನ್ನೊಂದು ಕೈವಲ್ಯ ಅಂದರೆ ಕೇವಲ ಭಗವಂತನೇ ಎಲ್ಲದಕ್ಕೂ ಗತಿ ಎಂಬ ಭಗವಂತನ ಶರಣಾಗತಿಯನ್ನ ವಾಯುದೇವರೇ ಕೊಡಬೇಕು ಆ ಬುದ್ಧಿಯನ್ನ. ಆ ರೀತಿಯಲ್ಲಿ ಕೈವಲ್ಯದಾಯಕ ನಾರಸಿಂಹನೆ ವಾಯುದೇವರೇ ನಮಿಪೆ ಕರುಣಿಪುದು ಯಮಗೆ ಮಂಗಳವ ಅಂದ್ರು. ಸರಿ, ಇದೆಲ್ಲ ಚೆನ್ನಾಗಿ ಕೂಡಿತು. ಶ್ರೀರಮಣಿ ಕರಕಮಲ ಪೂಜ ಶ್ರೀರಮಣಿ ಕರಕಮಲ ಪೂಜಿತ ಎಂಬುದು ಹೇಗೆ ಹೇಳ್ತೀರಾ? ಇನ್ನ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ಅದೇ ಕೊಡಿಸ್ತೀರಾ? ಇಲ್ಲಿ ಶ್ರೀರಮಣಿ ಕರಕಮಲ ಪೂಜಿತತ್ವ ಹೇಗೆ ಅಂದ್ರೆ ಹೇಳ್ತಾ ಇದ್ದಾರೆ. ಶ್ರೀರಮಣಿ ಇತ್ತನೇನ ಭಾರತೀ ಉಚ್ಚತೆ ಅಂದ್ರು. ಅಲ್ಲ, ಭಾರತೀ ದೇವಿಗೆ ಶ್ರೀರಮಣಿ ಅಂದ್ರೆ ಭಾರತಿ ಅಂದ್ರು. ಅಲ್ಲ, ಭಾರತೀ ದೇವಿಗೆ ಶ್ರೀ ಅಂತ ಎಲ್ಲಿ ಬಂತು ಶಬ್ದ? ಶ್ರೀ ಶಬ್ದ ವಾಚ್ಯತ್ವ ಎಲ್ಲಿ ಬಂತು ಅಂದ್ರೆ ಹೇಳ್ತಾರೆ, ವಾಯೋಶ್ಚ ಸುಖರೂಪತ್ವಾತ್ ತತ್ಪತ್ನಿ ಶ್ರೀ ಹೃದಾಹೃತ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ವಾಯುದೇವರು ಸುಖರೂಪದರಾದ್ದರಿಂದ ಅವರ ಪತ್ನಿ ಭಾರತೀ ದೇವಿಯನ್ನ ಶ್ರೀ ಅಂತ ಕರೀತಾರೆ ಎಂಬ ಒಂದು ವಾಕ್ಯ ಇರುವುದರಿಂದ ಭಾರತೀ ದೇವಿ ಶ್ರೀ. ಆದ್ದರಿಂದ ಶ್ರೀರಮಣಿ ಕರಕಮಲ ಪೂಜಿತ ಚಾರುಚರಣ ಸರೋಜ ಯಾರು ವಾಯುದೇವರಿಗೆ ಕೂಡಿತು. ಇನ್ನ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ಅಂಬುದು ವಾಯುದೇವರು ಹೇಗೆ ಕೊಡಿಸ್ತೀರಾ? ಬ್ರಹ್ಮದೇವರು ಯಾಕೆ ನಮಸ್ಕಾರ ಮಾಡುತ್ತಾರೆ ಅವರನ್ನ ಅಂತ ಹೇಳಿದರೆ, ಅಲ್ಲಿ ವಿಶೇಷವಾಗಿ ಬ್ರಹ್ಮ ಅಂದರೆ ಹೇಳ್ತಾ ಇದ್ದಾರೆ ಜೀವ ಅಂತಲೂ ಅರ್ಥ ಅಂದ್ರು. ಅದಕ್ಕೆ ಬ್ರಹ್ಮ ಶಬ್ದಕ್ಕೆ ಅರ್ಥವನ್ನ ಹೇಳ್ತಾ ಇದ್ದಾರೆ. ಬೃಹ ಜಾತಿ ಜೀವ ಕಮಲಾಸನ ಶಬ್ದ ರಾಶಿಷು ಅಂತ ಆ ಬ್ರಹ್ಮ ಶಬ್ದ ಇಷ್ಟರಲ್ಲಿ ಪ್ರಯೋಗವಿದೆ. ವೇದದಲ್ಲೂ ಪ್ರಯೋಗ, ಕಮಲಾಸನ ಅಂತ ಪ್ರಯೋಗ, ಜೀವ ಅಂತಲೂ ಪ್ರಯೋಗ, ಜಾತಿ ಎಂದಲೂ ಪ್ರಯೋಗ. ಇಲ್ಲಿ ವಾಯುದೇವರು ಜೀವೋತ್ತಮರಾದ್ದರಿಂದ ಜೀವ ವಂದ್ಯತ್ವ, ಬ್ರಹ್ಮದೇವರಿಂದ ವಂದ್ಯ ಅಂದ್ರೆ ಬ್ರಹ್ಮ ಅಂದ್ರೆ ಬ್ರಹ್ಮದೇವರಲ್ಲ ಇಲ್ಲ ಅರ್ಥ, ಇಲ್ಲಿ ಜೀವರಿಂದ ವಂದ್ಯತ್ವ ಅಂತ ಬಂತು. ಬ್ರಹ್ಮ ಸಮೀರ ಅಂತ ಹೇಳಿದರೆ ಸಮೀರ ಇತ್ಯತ್ರ ಅಹಂಕಾರಿಕ ಪ್ರಾಣ ತದ್ವಂದ್ಯತ್ವ ಯುಕ್ತಮೇವ. ಅಂದರೆ ಸಮೀರ ಅಂದ್ರೆ ಅಹಂಕಾರಿಕ ಪ್ರಾಣದೇವರು, ಅವರಿಂದ ವಂದ್ಯರಾದವರು ಯುಕ್ತವೇ ಆಗಿದೆ. ಬ್ರಹ್ಮ ಸಮೀರ ವಾಣಿ ಅಂದ್ರೆ ವಿಶೇಷವಾಗಿ ಸರಸ್ವತಿ ಭಾರತೀಯರಿಂದ ವಂದ್ಯರು. ಆದ ಮೇಲೆ ಗರುಡ ಶೇಷಾದಿಗಳಿಂದ ವಿಶೇಷವಾಗಿ ವಂದ್ಯರಾಗಿದ್ದಾರೆ ಎಂಬುದು ಇನ್ನೇನು ಹೇಳಬೇಕು ಅಂದ್ರು. ಆ ರೀತಿಯಲ್ಲಿ ಈ ಒಂದು ಪದ್ಯಕ್ಕೆ ಯಾವ ಅರ್ಥ ಹೇಳಿದ್ರು? ವಾಯುದೇವರ ಪರವಾಗಿ ಅರ್ಥ ಹೇಳಿದ್ರು. ಹಾಗಾದ್ರೆ ಈ ಪದ್ಯದಿಂದ ವಾಯುದೇವರನ್ನ, ವಾಯುದೇವರೊಳಗಿರುವ ವಾಯುನಾಮಕ ಭಗವಂತನನ್ನ ಸ್ತೋತ್ರ ಮಾಡುತ್ತಾ, ಜೀವರ ಸ್ವರೂಪ ದೇಹದಲ್ಲಿ ನಿಂತಹ ವಾಯುದೇವರ ಸ್ತೋತ್ರ, ಆ ವಾಯುದೇವರ ಒಳಗಿರುವ ನೃಸಿಂಹದೇವರ ಸ್ತೋತ್ರವನ್ನ ಅದ್ಭುತವಾಗಿ ಮಾಡಿ ನಮಗೆ ಏನು ಬಂಧನ ಇದೆ ಆ ಬಂಧನ ಕಳೆಯುವಂಥ ಅದ್ಭುತ ಜ್ಞಾನವನ್ನ ಕರುಣಿಸಬೇಕು ಎಂದು ದೇವರನ್ನ ಪ್ರಾರ್ಥನೆ ಮಾಡಿದ್ದಾರೆ ನಮ್ಮ ಜಗನ್ನಾಥ ದಾಸರಾಯರು ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.